ಓಂಕಾರೇಣ ಜ್ಞಾನಪೂರ್ವಂ ಪುತ್ರಾಂತರ್ಗತಂ ಕೇಶವಂ ನಾಚ್ಚಯೇ ತರ್ಹಿ ಅತ್ಯಲ್ಪ ಪುಣ್ಯಭಾಕ್ ಅಷ್ಟಭಾಗ ಪುಣ್ಯಭಾಕ್ ಭವತೀತಿ ತತ್ರ ವಿವಕ್ಷಿತಂ ಮುಕ್ತ ಪ್ರಕಾರೇಣ ತತ್ರ ಹರಿಂ ಭಾವಯಿದುಃ ತೂ ಅಖಿಲಂ ಪುತ್ರ ಪುಣ್ಯಂ ಭವತಿ ಇತ್ಯತ್ರ ವಿವಕ್ಷಿತಂ ಬೃಹದ್ಭಾಷ್ಯೇ ಯದಿ ಪಿತಾ ಸಪ್ತಾನ್ನ ವಿದ್ಯೋಪಾಸಕಃ ತದಾ ಪುತ್ರಾ ಸಂತಾನಸ್ಥೈಃ ಸರ್ವೈಃ ಯತ್ಕೃತಂ ಪುಣ್ಯಂ ತದಖಿಲಂ ಭವತೀತಿ ವಿವಕ್ಷಿತಂ ನ ಪುತ್ರಮಾತ್ರಂ ಕೃತಂ ಪುತ್ರತಃ ಫಲಂ ಸ್ಯಾತ್ ತೇಷಾಮೇವ ಚ ಆಮುಕ್ತೇಃ ಇತ್ಯುಕ್ತತ್ವಾದ್ ಅಥೋ ನ ವಿರೋಧ ಇತಿ ತದಸ್ಯ ದ್ವಿತೀಯಂ ಜನ್ಮ ಇತ್ಯೇತತ್ ತತ್ತಸ್ಯಾಂ ಪೃಥಿವ್ಯಾಮಸ್ಯ ಪುತ್ರಸ್ಯ ಯಜ್ಜನ್ಮ ತದಸ್ಯ ಹರೇಃ ದ್ವಿತೀಯಂ ಜನ್ಮ ಇತಿ ಆವೃತ್ಯ ಯೋಜಯತಿ ಪೃಥಿವ್ಯಾಮಿತಿ ಅದಾಗಬೇಕಿತ್ತು. ತತ್ತಸ್ಯಾಂ ಪೃಥಿವ್ಯಾಮಸ್ಯ ಪುತ್ರಸ್ಯ ಯಜ್ಜನ್ಮ ತದಸ್ಯ ಹರೇಃ ದ್ವಿತೀಯಂ ಜನ್ಮ ಇತಿ ಆವೃತ್ಯ ಯೋಜಯತಿ. ಮೇಲ್ನೋಟಕ್ಕೆ ಪುತ್ರ ಸಂತಾನ ಆಯ್ತು, ಈಗ ಅದು ದೇವರು ಮತ್ತೊಂದು ರೂಪದಲ್ಲಿ ಬಂದಿದ್ದಾನೆ, ಬಹಳ ಮುಖ್ಯ ಅದು, ನಿಮ್ಮನ್ನೇ ಆಗಿದೆ ಅದೆಲ್ಲ. ಸೊ ಅಸ್ಯಾಮಾತ್ಮನೇ ಸೋ ಅಸ್ಯಾಮಾತ್ಮ ಇತ್ಯಾದಿ ತಾತ್ಪರ್ಯತೋ ವ್ಯಾಚಷ್ಟೇ ಏತದ್ರೂಪಮಿತಿ ಜೀವಾರ್ಥೇ ಪಿತೃಜೀವಾರ್ಥೇ ಕರ್ಮಕರ್ತವೇ ಪುಣ್ಯಾತಿಕರ್ಮಣಿ ಅದಾಗಿತ್ತಲ್ಲ, ಪುಣ್ಯಾನಿ ಕರ್ಮಾಣಿ ಕರ್ತುಂ ಪುತ್ರ ಜೀವಾರ್ಥೇ ಧರ್ಮಕರಣಾಯ ಇತಿ ವಾ. ಅಥ ಅಸ್ಯ ಅಯಂ ಇತರ ಆತ್ಮ ಇತ್ಯೇತತ್ ವ್ಯಾಚಷ್ಟೇ ಪಿತೃಸ್ಥೇನ ಇತಿ ಸ ಇತಃ ಪ್ರಯನ್ನೇವ ಇತ್ಯಾದಿ ವ್ಯಾಚಷ್ಟೇ ಪಿತುರಿತಿ ಸಹ ಏವಮಿತ್ಯಾದಿ ಫಲವಾಕ್ಯೇ ಏವಮಿತಿ ಪರಾಮೃಷ್ಟಂ ದರ್ಶಯತಿ ಅಂತರ್ಯಾಮಿತಯ ಇತಿ. ಅದಾಗಬೇಕು. ಪುರುಷೋ ಹವಾ ಅಯಂ ಯತ್ ತತ್ ಯದಾ ಸ್ತ್ರೀಯಾಂ ಸಿಂಚತಿ ಸ ಯತ್ ಕುಮಾರಮಿತಿ ಸರ್ವಜೀವೇಷು ಸಂಸ್ಥಿತಂ ಸೋ ಅಗ್ರ ಏವೇತಿ ಸರ್ವದೋಷೋಜ್ಜಿತಂ ನಿತ್ಯಾನಂದಂ ಸ್ವತಂತ್ರಂಚ ಸರ್ವತೋ ಅಧಿಕಂ ಪುಣ್ಯೇಭ್ಯಃ ಕರ್ಮತಾರಂ ವೇದ ಶರೀರ ಭೇದ. ಅಲ್ಲಿ ಕೂಡಿಸ್ಬಿಟ್ಟಿದ್ದಾರೆ, ವೇದ ಶರೀರ ಭೇದ ಅಂತ ಆಗಲ್ಲ, ವೇದ ಯೋ ವೇದ ಶರೀರ ಭೇದ ಬಿಡಿಸ್ಕೋಬೇಕು. ಶರೀರಾಖ್ಯಾತ್ ಸ್ವರೂಪ ವಿದ ಸ್ವರೂಪ ಸ್ವ ಸ್ವರೂಪ ವಿತಾರಕ ದ್ವಂದ್ವಾದ ಅಮೃತೋ ಮುಕ್ತ ಸನ್ ಯಥಾ ಯೋಗ್ಯಂ ಸರ್ವಾನ್ ಕಾಮಾನಾಪ್ವಾ ಸಮಭವತ್ ಭುಂಕ್ತ ಇತಿ ಭಾವ. ಈ ರೀತಿ ಅನುಸಂಧಾನಿ ದೇವರನ್ನು ಬರೀ ತಿಳಿದ್ರೆ ಸಾಲದು, ಸರ್ವದೋಷೋಜ್ಜಿತ ನಿತ್ಯಾನಂದ ಸ್ವತಂತ್ರ ಸರ್ವತೋ ಅಧಿಕ ಇತ್ಯಾದಿ ಯಾರು ತಿಳಿತಾರೆ ಅವನು ಮುಂದೆ ಭೋಗಾನ್ ಸರ್ವಾನ್ ಕಾಮಾನಾಪ್ವ. ಸರ್ವಕಾಮಗಳ ಪ್ರಾಪ್ತಿ ಅನ್ನೋದೆಲ್ಲಿ? ಮುಖ್ಯವಾಗಿ ಮೋಕ್ಷದಲ್ಲಿ. ಗೊತ್ತಾಯ್ತಾ? ಪ್ರಾಪ್ತ ಶ್ರುತಿಫಲತ್ವಾತ್ ಶ್ರೋತ್ರಿಯಾ ತೇನ ಮೋಕ್ಷಿಣ ಅಂತ ಹೇಳ್ಬಿಟ್ಟಿದ್ದಾನೆ. ಅಪುರುಷ ಜ್ಞಾನಿಗೆ ಫಲ ಸಿಗುತ್ತೆ, ಸರ್ವೇಪಿ ಪುರುಷಾರ್ಥ ಶಿಹು ಜ್ಞಾನಾದೇವ ಅಸಂಶಯ. ಆದರೆ ಪ್ರಾಯ ಏನಾಗ್ಬೋದು, ಒಂದೊಂದು ಸಲ ಅಶ್ವತ್ಥಾಮಾಚಾರ್ಯ ಮೊದಲಾದವರಿಗೆಲ್ಲ ಏನಾಗಿದೆ ಕೆಲಸ ಅಂದ್ಕೊಂಡಿದ್ದಾಗಿಲ್ಲ. ಆದರೆ ಮೋಕ್ಷದಲ್ಲಿ ಮಾತ್ರ ಏನದು ನೋಡಿ, ಇಲ್ಲಿ ಪ್ರಾಯ ಅಲ್ಲಿ ಅತ್ಯಂತ ಅಲ್ಲಿ ಪ್ರಾಯ ಅಂದರೆ ಪೂರ್ಣ ಅಂತ ಅಂಥ ಒಂದು ಹಿರಿಮೆಯನ್ನು ಪಡಿತಾನೆ. ಅಧ್ಯಾಯೋಕ್ತಸ್ಯ ಅಸ್ಯ ಮೋಕ್ಷೋಪಾಯಸ್ಯ ಅವಶ್ಯಂ ಅನುಷ್ಠೇಯತ್ವಂ ಯೋಗಶಾಸ್ತ್ರ ವಿಹಿತತ್ವಾತ್ ಇತಿ ಅವಧಾರಣಾಯ ದ್ವಿರುಕ್ತಿರಿತಿ ಅಭಿಪ್ರೇತ್ಯ ಉಕ್ತಂ ಇತಿ ವೇದಾನುಶಾಸನಮಿತಿ. ಇಲ್ಲಿ ಹೇಳಿದ ವಿಚಾರ ಸುಮ್ಮನೆ ಅಲ್ಲ. ವೇದ ಶರೀರ ಅಲ್ಲ, ಯೋ ವೇದ ತಪ್ಪ್ರಿಂಟ್ ಆಗಿದೆ, ಅದೇನು ಒಂದೇ ಆಗಿಲ್ಲ, ಅದು ತಪ್ಪ್ರಿಂಟ್ ಆಗಿದೆ ಅಷ್ಟೇ, ಹೇಳಿದ್ನಲ್ಲ ಬಿಡಿಸ್ಕೊಬಿಟ್ರಿ, ಬಿಡಿಸ್ಕೊಟ್ರೆ ಆಯ್ತು ಅಷ್ಟೇ. ಯೋ ವೇದ ಆ ಥರ ಬೇಕಾದಷ್ಟು ಆಗಿದೆ ಅಲ್ಲಿ ಈಗಾಗಲೇ. ಯೋ ವೇದ ಶರೀರ ಭೇದಾತ್ ಬಿಡಿಸ್ಕೊಂಡ್ರೆ ಆಯ್ತು. ಅಧ್ಯಾ ಮೊದಲು ಶರೀರದ ಭಿನ್ನ ಅಂತ ತಿಳಿಬೇಕು. ಶರೀರದಿಂದ ಭಿನ್ನ ಜೀವ, ಜೀವನಿಂದ ಭಿನ್ನ ಪರಮಾತ್ಮ. ಶರೀರಕ್ಕೆ ಭೋಗಾದಿಗಳಿಲ್ಲ, ಚೇತನನಿಗಿದೆ, ಆದರೆ ಪರಮಾತ್ಮನಿಗೆ ಸ್ವತಂತ್ರ ಏನೇನೂ ಇಲ್ಲ. ಗೊತ್ತಾಯ್ತಾ? ಮೂರು ತಿಳ್ಕೊಬೇಕಾಗ, ಶರೀರ ಜಡ, ಶರೀರ ಅಂತರ್ಗತ ಜೀವ ಯಾರು? ಜೀವ. ಆದರೆ ಅವನೇನುಂಟೋ ಸುಖ ದುಃಖಾದಿ ಭೋಗ್ತಾತ ಯೋಹೋ ಚೇತನಕ ಶರೀರಿ. ಅಚೇತನಕ್ಕೆ ಭೋಗಾದಿಗಳಿಲ್ಲ, ಚೇತನವಾಗಿರ್ತಕ್ಕಂಥ ಜೀವನಿಗೆ ಭೋಗಾದಿಗಳಿದೆ. ಅದೇ ಅವಳಗಿದ ಪರಮಾತ್ಮನಿಗೆ ಏನು ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಶರೀರದ ಗತವಾದ ಜೀವಗತವಾದ ಶರೀರದಲ್ಲೂ ದೇವರಿದ್ದಾನೆ, ಜೀವನಲ್ಲೂ ದೇವರಿದ್ದಾನೆ. ಆದರೆ ಏನಿಲ್ಲ, ಶರೀರಗತ ದೋಷಾದಿಗಳೂ ಇಲ್ಲ, ಜೀವಗತ ದುಃಖಾದಿಗಳೂ ಇಲ್ಲ ಪರಮಾತ್ಮನಿಗೆ. ಹಾಗಿದ್ದಾನೆ, ಅದು ದೇವರ ಇರುವಿಕೆಯ ವೈಶಿಷ್ಟ್ಯ. ಅದೆಲ್ಲ ಏನಿಲ್ಲ ಅಲ್ಲ, ದೇವ ಶರೀರ ಇದೆ ದೇವರಿಗೆ ಹೇಳಲೇಬೇಕು. ನಮ್ಮ ಶರೀರದಲ್ಲಿದ್ದಾನಲ್ಲ, ನಮ್ಮ ಶರೀರದಲ್ಲಿರೋ ಶರೀರ ದೇವರದಲ್ಲ. ಗೊತ್ತಾಯ್ತಾ? ನಮ್ಮ ಶರೀರ ಬೇರೆ, ದೇವ್ರ ಶರೀರ ಬೇರೆ, ಜೀವ ಬೇರೆ, ದೇವ್ರ ಬೇರೆ, ಅದು ಸ್ಪಷ್ಟ ತಿಳಿದಿರಬೇಕು. ಹಾ, ಲೇಪ ಹೆಂಗ ಇಡ್ತೀರಿ ದೇವರಿಗೆ? ಲೇಪ ಇಲ್ಲ ಅಂತ ನಿರಂಜನ ಅಂತ ಅದಕ್ಕೆ, ಒಂದೇ ವ್ಯಂಜನ ಸದಾನಂದಂ ವಾಸುದೇವಂ ನಿರಂಜನಂ. ಯಾವ ದೋಷಗಳ ಪ್ರಸಕ್ತಿ ಎಲ್ಲೇ ಇದ್ದು, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಎಲ್ಲೇ ಏನೇ, ಸರ್ವಸರ್ವೇಶು ಕಾಲೇಶು ಸ ಏಕ ಪರಮೇಶ್ವರ. ಆದ ಪರಮೇಶ್ವರತ್ವಕ್ಕೆ ಯಾವ ಕಾಲಕ್ಕೂ ವ್ಯತ್ಯಾಸ ಎಷ್ಟು ಮಾತ್ರಕ್ಕೂ ಇಲ್ಲ. ಮುಂದೆ ಇತಿ ವೇದಾನುಶಾಸನಂ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಅಲ್ಲಿ ಅಧ್ಯಾಯೋಕ್ತಸ್ಯ ಅಸ್ಯ ಮೋಕ್ಷೋಪಾಯಸ್ಯ ಅವಶ್ಯಮನುಷ್ಠೇಯತ್ವ. ಇದು ಎರಡು ಸರ್ತಿ ಹೇಳಿದ್ದರಿಂದ ಅವಧಾರಣೆ ಮಾಡ್ತಾ ಇದ್ದಾರೆ. ಮೋಕ್ಷೋಪಾಯ ಇರೋದು ತಿಳಿಲೇಬೇಕು, ಅನುಸಂಧಾನ ಮಾಡಲೇಬೇಕು ಅಂತ ಹೇಳೋದಕ್ಕೋಸ್ಕರ ದ್ವಿರುಕ್ತಿ ಯೋಗಶಾಸ್ತ್ರ ವಿಹಿತತ್ವಾತ್. ಇದು ಅಲ್ಲಿ ಇಲ್ಲಿ ಬಂದಿಲ್ಲ, ಯೋಗಶಾಸ್ತ್ರದಲ್ಲಿ ಬಂದಿದೆ. ಇತಿ ವಿಹಿತತ್ವಾದಿತಿ ಅವಧಾರಣಾಯ ದ್ವಿರುಕ್ತಿ ಇತಿ ಅಭಿಪ್ರೇತ್ಯ ಉಕ್ತಂ ಇತಿ ವೇದಾನುಶಾಸನಮಿತಿ ಖಂಡ ಪ್ರತಿಪಾದ್ಯ ಪ್ರಮೇಯೇ ಅವಗತೆ ತದುಕ್ತಂ ಋಷಿಣಾ. ಈ ಖಂಡದಲ್ಲಿ ಬಂದಿರತಕ್ಕಂಥ ಪ್ರತಿಪಾದ್ಯವಾದ ಪ್ರಮೇಯ ಏನಿದೆ ಅದು ತಿಳಿತೀಯ, ಅದನ್ನು ದೃಢ ಮಾಡ್ತಾ ಇದ್ದಾರೆ. ತದುಕ್ತಂ ಋಷಿಣಾ ಇತಿ ಪ್ರತಿಜ್ಞಾಯ ಉದಾಹೃತ ಮಂತ್ರಸ್ಯ ಸಾಮಂಜಸ್ಯಂ ಭವತಿ ಇತಿ ಭಾವೇನ. ಇಷ್ಟು ತಿಳಿದ ಮೇಲೆ ತದುಕ್ತಂ ಋಷಿಣಾ ಅನ್ನೋ ಮಂತ್ರ ಉಲ್ಲೇಖಕ್ಕೆ ಸಾಮಂಜಸ್ಯ ಬಂತು. ಇಷ್ಟು ಹೇಳಿಬಿಟ್ಟು ಅದಕ್ಕೆ ಸಂವಾದಿಯಾಗಿ ಮಂತ್ರವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಖಂಡ ಪ್ರತಿಪಾದ್ಯ ಪರಾಮರ್ಶಕಂ ಸಯೇವಂ ವಿದ್ವಾನ್ ಇತಿ. ಈ ಖಂಡದಲ್ಲಿ ಏನು ವಿಷಯ ಬಂದಿದೆ ಅದನ್ನು ಪರಾಮರ್ಶೆ ಮಾಡತಕ್ಕಂತಹ ಸ ಏವಂ ವಿದ್ವಾನ್, ಹೀಗೆ ತಿಳಿಬೇಕು. ತಮೇವಂ ವಿದ್ವಾನ್ ತಮೇವ ಹೇಳ್ತೀವಿ, ಹೀಗೆ ದೇವ್ರನ್ನ ಬರೀ ತಿಳಿದ್ರೆ ಸಾಧ್ಯ, ಹೇಗೆ ತಿಳಿಬೇಕು? ಹೀಗೇ ಶಾಸ್ತ್ರೋಕ್ತದಾಗಿ ದೇವ್ರನ್ನ ತಿಳಿಬೇಕು, ಶಾಸ್ತ್ರೋಕ್ತ ಕ್ರಮದಲ್ಲೇ ದೇವ್ರನ್ನ ತಿಳಿಬೇಕೇ ಹೊರತು ಯಾವುದೋ ರೀತಿ ತಿಳಿದ್ರೆ ಅದು ದೇವ್ರ ಜ್ಞಾನ ಅಲ್ಲ. ಎಷ್ಟು ಬರೀ ದೇವರಿದ್ದಾನೆ ಸಾಮಾನ್ಯ ಕಾರ್ಯನ ತಿಳಿದ್ರೆ ಅದು ಬ್ರಹ್ಮಜ್ಞಾನ ಅಲ್ಲ, ಗೊತ್ತಾಯ್ತಾ? ಸ್ಪಷ್ಟವಾಗಿ ಹೀಗೇ ತಿಳಿಬೇಕು. ವಾಕ್ಯಂ ಏವಂ ವ್ಯಾಖ್ಯಾತಮಿತಿ ಬೋಧ್ಯಂ ಅಪವ್ಯಾಖ್ಯಾನಂ ಅಪಾಕರೋತಿ ನಾತ್ರೇತಿ. ಇಲ್ಲೇನಾಗಿದೆ, ಇಲ್ಲಿ ಜೀವನ ವಿಷಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ದೇವ್ರ ಬಗ್ಗೆ ಪ್ರಸ್ತಾಪನೆ ತಂದಿಲ್ಲ, ಗೊತ್ತಾಯ್ತಾ? ಮಾಯಾವಾದಿಗಳ ಭಾಷ್ಯ ಅದರಲ್ಲಿ. ಅದಕ್ಕೆ ಹೇಳುತ್ತಾರೆ, ನಾತ್ರೇತಿ ಇತಶ್ಚನ ಜೀವೋತ್ಪತ್ತಿ ಮಾತ್ರ ಮಾತ್ರ ಉಚ್ಯತೆ ಇತ್ಯಾಹ. ಇದು ಜೀವೋತ್ಪತ್ತಿ ಪ್ರಕರಣ ಅಲ್ಲ, ಇದು ಜೀವ ಹುಟ್ಟುತ್ತಾನೆ, ಒಳಗೆ ಪರಮಾತ್ಮನ ನೆಲೆಸಿ ಕೆಲವೊಂದನ್ನು ಮಾಡಿಸ್ತಾನೆ ಅಂತ ಹೇಳೋದು ಮುಖ್ಯವಾದ ಉದ್ದೇಶ. ಜೀವ ಪ್ರಕರಣ ಆಗಿದ್ರೆ ಏನಾಗ್ತದೆ, ದೋಷ ಹೇಳ್ತಾರೆ. ಗರ್ಭ ಇತಿ ಯಸ್ತು ದೇವ ಜನ್ಮ ಕಥ್ಯತೆ ಇತಿ ವಿಷ್ಣು ಜನ್ಮ ತು ಕಥಂ ಲಭ್ಯತೆ ಇತ್ಯತಃ ವಿಷ್ಣುರ್ಹಿ ಇತಿ. ಇದು ದೇವ ಹೋಗಲಿ, ಜೀವ ಜನ್ಮ ಬೇಡ, ದೇವ ಜನ್ಮ ಅಂತ ಅಷ್ಟೇ ತಿಳ್ಕೊಂಡ್ಬಿಡೋಣ. ವಿಷ್ಣುವೇ ಯಾತಕ್ಕಾಗಬೇಕು ಅಂದರೆ ತರಿಹಿ ದೇವಾನಾಮಿತಿ. ಅದಕ್ಕೆ ಹೇಳಿದ್ದಾರೆ ವಿಷ್ಣು ಅಂತ ಬಂದಾಗ ಹಿಂದಿದೆ ಸ್ತೋತ್ರಸ್ಥಸ್ಯ ನೈನಾಂ ಹಿನಸ್ತಿ ಹಿಂದಿದೆ ನೋಡಿ. ನಾತ್ರ ಜೀವ ಜೀವೋತ್ಪತ್ತಿ ಮಾತ್ರ ಮುಚ್ಚತೆ ನಹಿ ಜೀವೋತ್ಪತ್ತಿ ಮಾತ್ರ ಪರಿಜ್ಞಾನ ಅನಮೃತತ್ವಂ ಭವತಿ. ಜೀವನ ಇದು ಹೇಳ್ತಿರೋದು ಬ್ರಹ್ಮಜ್ಞಾನಕ್ಕೋಸ್ಕರ ಹೇಳ್ತಿದ್ದಾರೆ, ಗೊತ್ತಾಯ್ತಾ? ಮೋಕ್ಷ ಸಾಧನವಾದ ಜ್ಞಾನದ ಬಗ್ಗೆ ಹೇಳ್ತಿದ್ದಾರೆ. ಬರೀ ಜೀವನ ಹುಟ್ಟನ್ನು ತಿಳ್ಕೊಂಡ್ರೆ ಏನಾಗುತ್ತೆ, ಮೋಕ್ಷ ಆಗುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಮೋಕ್ಷಕ್ಕೆ ಏನು ಬೇಕು ಯಾವಾಗಲೂ ಬ್ರಹ್ಮ ಜಿಜ್ಞಾಸೆ ಆಗಬೇಕು. ಜೀವ ಜಿಜ್ಞಾಸೆಯಿಂದ ಮೋಕ್ಷ ಇಲ್ಲ, ಅದಕ್ಕಾಗಿಯೇ ಇದು ಬ್ರಹ್ಮ ಪ್ರಕರಣ ಹೊರತು ಜೀವ ಪ್ರಕರಣ ಅಲ್ಲ. ಇದು ಜ್ಞಾತಮೇವ ಸರ್ವೈಹಿ ಪಿತಾಪುತ್ರ ಸಂಬಂಧ ಮಾತ್ರಂ ಪಶ್ಚಾದಿ ಬಿರಿಪಿ. ಇನ್ನು ಪಿತಾಪುತ್ರ ಸಂಬಂಧ ತಿಳ್ಕೊಳ್ಳೋದೇ ಉಪನಿಷತ್ ಹೇಳಬೇಕಾದ್ರೆ ಏನು ದೊಡ್ಡ ವಿಚಾರ ಅಲ್ಲ ಅದು, ಯಾಕೆ ಎಲ್ಲರಿಗೂ ಗೊತ್ತಿದೆ, ಪಶುಗಳಿಗೂ ಗೊತ್ತಿದೆ ಅಂತ ಹೇಳಿದ. ಈ ತಂದೆ ಭಾವ ಮಗನಿಗೆ, ಇದು ನನ್ನ ಮಗ ಅನ್ನೋ ಭಾವ ತಂದೆಗೆ ಯಾರಿಗುಂಟು, ಎಲ್ಲರಿಗೂ ಉಂಟು, ಪಶುವಾದಿಗಳಿಗೂ ಉಂಟು. ಅಂದಮೇಲೆ ಅದನ್ನು ದೊಡ್ಡ ವಿಷಯ ಅಲ್ಲ ಅದು, ಅಂದರೆ ಜೀವ ಪ್ರಕರಣ ಅಂತ ಅರ್ಥ ಮಾಡೋರಿಗೆ ಎಷ್ಟು ದೋಷ ಇದೆ ಅಂತ ಹೇಳ್ತಾರೆ. ಏನು ಅದರಿಂದ ಪ್ರಯೋಜನ ಇಲ್ಲ, ಒಳಗೆ ಭಗವಾನ್ ದೇವರಿದ್ದಾನೆ ಅಂತ ಅನುಸಂಧಾನ ಇದ್ರೆ ಏನದು ಮೋಕ್ಷಕ್ಕೆ ಸಾಧನ, ಇಲ್ಲದ್ರೆ ಏನದು ಬರೀ ಲೌಕಿಕ ಅಷ್ಟೆ. ಈ ಲೌಕಿಕ ವಿದ್ಯೆಯಿಂದ ಮೋಕ್ಷ ಸಿಗುತ್ತೆ, ಏನು ಸಿಗುತ್ತೆ, ಕೆಲಸ ಸಿಕ್ಕಿ ದುಡ್ಡು ಬರ್ಬೋದು ಅಷ್ಟೇ ಹೊರತು ಏನಿಲ್ಲ, ಅದರಿಂದ ಮೋಕ್ಷ ಸಾಧನ ಆಗೋದಿಲ್ಲ. ಅದರಿಂದ ಈ ರೀತಿ ತಿಳಿಯೋದ್ರಿಂದ ಮೋಕ್ಷ ಅಲ್ಲ, ದೇವರು ಈ ರೀತಿಯಲ್ಲಿ ಅವತರಿಸಿ ಬರ್ತಾನೆ, ಒಂದು ರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಾಗ ಅದು ಭಾರಿ ಮಹತ್ವ ಬಂತು. ಸರಿ, ಈ ಬರೀ ಲೋಟ ಕೊಟ್ಟರೆ ಏನು ಮಾಡೋದು, ಯಾಕೆ ಏನು ಉಪಯೋಗ ಅದರಿಂದ, ಅದ್ರಲ್ಲಿ ಹಾಲು ಗಿಲಿದ್ರೆ ಏನಾಗುತ್ತಾಗ, ಆಗ ಉಪಯೋಗ ಬಂತು. ಹಾಲು ಕೆಟ್ಟೋಗಿತ್ತು, ಮತ್ತೆ ಕೆಟ್ಟೋಯ್ತು, ಮತ್ತೆ ಹಾಲು ಸರಿಯಾಗಿತ್ತು, ಅವ ರುಚಿ ಜಾಸ್ತಿ ಆಯಿತು, ಇನ್ನು ಏನೇನೋ ಹಾಕಿದ್ದು ಅದಕ್ಕೆ, ಆಗ ಮಹತ್ವ ಬಂತು. ಆ ರೀತಿಯೇ ಹೊರತು ಬರೀ ಪಾತ್ರನಕ್ಕೆ ಏನಿದೆ ಅದರೊಳಗೆ ಅದು ಕೆಡ್ತಾರೆ. ಈ ಮೊಸರು ಕಡಿದ್ರೆ ಬೆಣ್ಣೆ ಇದು ಬರ್ತದೆ, ಆಮೇಲೆ ತುಪ್ಪ ಬರುತ್ತೆ. ಬರೀ ಇದು ಮಾಡಿದರೆ ನೀರು ಚಳಪಳ ಕಾಸಿ, ನೀರು ಚಷ್ಟಾಸ ಕಾಯಿಸಿಬಿಟ್ಟ, ಹೆಪ್ಪಾಗಿದ್ದ, ಅದು ಮೊಸರಾಗ್ತದಾ, ಬೆಣ್ಣೆ ಬರುತ್ತಾ, ತುಪ್ಪ ಬರುತ್ತಾ, ಏನಿಲ್ಲ. ಅದೇನಾಗಿರೋ ಮೊದಲು ಅದು ಹಾಲಾಗಿದ್ದು ಕಾಯಿಸಿದರೆ ಅದಕ್ಕೆ ಹೆಪ್ಪಾಕಿದರೆ ಆಗ ಬರುತ್ತೆ. ಅದೇ ರೀತಿಯೇ ಇವತ್ತು ಬ್ರಹ್ಮಜ್ಞಾನ ಅಂತ ಹೇಳಿದರೆ ದೇವರನ್ನು ಅನುಸಂಧಾನ ಮಾಡದೆ ಹೋದರೆ ಯಾವ ಬರೀ ಅದಲ್ಲ, ಶಾಸ್ತ್ರ ಓದಿದರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಬರೀ ಅದೇ ಯಾತಕ್ಕೆ, ತಾಯಮಾತ್ಮ ಪ್ರವಚನೇನ ನಭ್ಯ. ಲೌಕಿಕ ಗ್ರಂಥಗಳನ್ನು ಓದಿದರೆ ನಮಗೆ ಮೋಕ್ಷ ಇಲ್ಲ ಅಷ್ಟೇ ಅಲ್ಲ, ವೇದಾದಿ ಶಾಸ್ತ್ರ ಓದಿದರೂ ಕೂಡ ಅದರಿಂದ ಬ್ರಹ್ಮಜ್ಞಾನ ಬರದೆ ಹೋದರೆ ಏನದು? ವೇಷ್ಟೆ. ತಾಯಮಾತ್ಮ ಪ್ರವಚನೇನ ಲಭ್ಯ ನಾಹಂ ವೇದೈಹಿ ನ ತಪಸ ಹೇಳಿಬಿಟ್ಟಿದ್ದಾರೆ. ಇವತ್ತು ಅದ್ವೈತಾದಿಗಳು ಕೂಡ ಏನವರು? ಬ್ರಹ್ಮಸೂತ್ರ ತಾನೇ ಹಿಡ್ಕೊಂಡಿದ್ದು, ವೇದಗಳು ತಾನೇ ಹಿಡ್ಕೊಂಡಿದ್ದು. ಮಾಡಿದ ಅರ್ಥ ಏನು? ಜಗನ್ ಮಿಥ್ಯಾತ್ವ ಜೀವ ಜೀವೇಶ್ವರ ಯಾಕೆ ಮಾಡಿದ್ರು? ಏನು ಉಪಯೋಗ ಬಂತು ಅದರಿಂದ? ಅದರಿಂದ ಅನುಸಂಧಾನ ಸರಿ ಇಲ್ಲದೆ ಹೋದರೆ ಜ್ಞಾನ ತಾರಕ ಅಲ್ಲ. ಅದಕ್ಕೆ ಹೇಳ್ತಾರೆ, ತರ್ಗಿ ದೇವಾನಾಮಿತಿ ಬಹುವಚನಂ ಕಥಂ ಕಥಂ ಚ ವಿಷ್ಮಾದೀನಾಂ ಜದಿರಿತ್ಯತಃ ತೇನೈವೈ. ಹಾಗಿದ್ರೆ ಇಲ್ಲಿ ಬಹುವಚನ ಯಾತಕ್ಕೆ ಬಂತು? ಹಾಗಿದ್ರೆ ಅಲ್ಲೇನು ಬಂತು? ದೇವಾನಾಮದ್ದು ವಿಷ್ಣು ಬಗ್ಗೆ ಹೇಳಾದ್ರೆ ಬಂದು ಬರಬೇಕಾಗಿತ್ತು. ಇದ್ಯಾತಕ್ಕೆ ಬಂದರು ಹೇಳ್ತಾರೆ, ವಿಷ್ಣುರ್ಗಿ ಪರಮೋ ದೇವ ತೇನೈವ ಸಹ ಸರ್ವೇಪಿ ದೇವಾ ಜೀವದೇಹ ಜನನೇ ಜಾಯಂತೆ ಏವಾ. ಎಷ್ಟು ಮುಖ್ಯವಾದ ಅರ್ಥ ಹೇಳಿದ್ರು. ಜೀವದೇಹ ಇದೆ, ಈಗ ಮುಖ್ಯವಾಗಿ ಜೀವ ಬರ್ತಾನೆ, ವಾಯುದೇವರು ಕರ್ಕೊಂಡು ಬರ್ತಾರೆ, ದೇವರು ಬರ್ತಾನೆ, ಗೊತ್ತಾಯ್ತಾ? ಆಗ ಅದು ಜೀವ ಬೆಳೆಯಲಿಕ್ಕೆ ದೇವರಿರೋ ಇಲ್ಲದ ಹೋದ್ರೆ ಅದಕ್ಕೆ ಮೃತ ಅದು ಪ್ರಾರ್ಥನೆ ಇಲ್ಲ. ಮತ್ತೆ ದೇವತೆಗಳು ಅಂತ ಯಾತಕ್ಕೆ ಹೇಳೋದು? ತತ್ವಾಭಿಮಾನಿ ದೇವತೆಗಳೆಲ್ಲ ಬರೋ ಶುರು ಮಾಡ್ತಾರೆ. ಆಗ ದೇವಾಹನ ಪದ ಸಾರ್ಥಕ್ಕೆ ಬಂತು. ಅರ್ಥ ಆಯ್ತಾ? ಬರೀ ಮುಖ್ಯವಾಗಿ ಬರೋದು ನಾರಾಯಣ, ಪರಿವಾರವಾಗಿ ಯಾರು ಬರ್ತಾರೆ? ದೇವತೆಗಳೆಲ್ಲ ಬರ್ತಾರೆ. ಆದ್ದರಿಂದ ಹರಿವಾಯಿಗಳೆಲ್ಲ ಹರಿವಾಯಿ ಹರಿಯಾಗಿ ಪರಿವಾರದ ಸೇರ್ತಾರೆ. ಹರಿ ಬರ್ತಾನೆ, ಪರಿವಾರವಾಗಿ ಉಳಿದವರೆಲ್ಲ ಬರ್ತಾರೆ, ಎಲ್ಲರೂ ಬರ್ತಾರೆ. ಜೀವ ದೇಹ ಜನನೆ ವಾಯುದೇವರು ಸಂಬಂಧ ವಿಶೇಷ ಉಳಿದವರಿಗಿಂತ, ಗೊತ್ತಾಯ್ತಾ? ಜೀವ ದೇಹ ಜನನೆ ಜಾಯಂತೆ ಏವಾ. ಅದು ದೇವರು ಎಲ್ಲೆಲ್ಲಿ ಬರ್ತಾನೋ, ಗಗನಚರ ವಾಹನ ದಿವೋಪಸರಣ ಚರಿಸುವ ಮನೆ ಮನೆಗಳಲ್ಲಿ. ಹೌದು, ವಾಯುದೇವರು ಬಿಟ್ಟು ಬರೋ, ವಾಯುದೇವರ ಮೂಲಕನೇ ಬರೋದು. ವಾಯುದೇವರು ಯಾವ ಜೊತೆಗೇ ಇರ್ತಾರೆ, ಉಳಿದವರಿಗೂ ದೇವರಿಗೂ ವಾಯುದೇವರ ವ್ಯತ್ಯಾಸ ಅದು. ಅಂತ ಶರೀರ ಪ್ರಾಪ್ತಿರೇವ ಹಿ ಜನ್ಮ ಅನ್ಯೇಷಾಮಪಿ. ಇಂದು ಒಂದು ಸ್ವಾರಸ್ಯ ಇದೆ, ಎರಡು ಜನ್ಮ ಇದೆ ಈಗ. ಹಾಗೆ ದೇವತೆಗಳು ಹುಟ್ಟು ಬರ್ತಾರೆ ಅಂತ ಕೇಳಿದ್ರೆ, ಶರೀರ ಪ್ರಾಪ್ತಿ, ದೇವರು ಒಳಗೆ ಅಂತರ್ಯಾಮಿಯಾಗಿ ಬರ್ತಾರೆ, ಬಿಂಬರೂಪಿಯಾಗಿ ಬರ್ತಾರೆ, ಉಳಿದವರೆಲ್ಲ ಶರೀರದಲ್ಲಿ ನೆಲೆಸ್ತಾರೆ ಮತ್ತು ಅಷ್ಟೇ ಶರೀರ ಪ್ರಾಪ್ತಿ ಅಂದರೆ. ಜೀವನೇ ಶರೀರ ಪ್ರಾಪ್ತಿ ಅಂದರೆ ಹುಟ್ಟಿ ಬರೋ ಪ್ರಾಪ್ತಿ. ದೇವರಿಗೆ ಶರೀರ ಪ್ರಾಪ್ತಿ ಅಂದರೆ ಬಿಂಬರೂಪಿಯಾಗಿ ಬರೋದು. ದೇವತೆಗಳಿಗೆ ಶರೀರ ಪ್ರಾಪ್ತಿ ಅಂದರೆ ಶರೀರದಲ್ಲಿ ನೆಲೆಸೋದು. ಜೀವನಿಗೆ ಶರೀರ ಪ್ರಾಪ್ತಿ ಅಂದರೆ ದೇಹ ತೊಗೊಂಡು ಹುಟ್ಟೋದು. ಗೊತ್ತಾಯ್ತು, ಇಷ್ಟು ವಿಷಯ ಇದೆ ಅದರೊಳಗೆ. ಗೊತ್ತಾಯ್ತಾ? ಜೀವ ಹುಟ್ಟಿದ ಅಂತ ಹೇಳಿ ಇಷ್ಟೆಲ್ಲ ತಿಳ್ಕೊಂಡಿರ್ಬೇಕು. ಹಾಂ, ಹೌದು, ಯಾವಾಗಲೂ ಅಷ್ಟೇ. ಪರಮಾತ್ಮ ವಾಯುವಂತರ್ಗತನಾಗೇ ಬರೋದು ದೇವರು ಯಾವಾಗಲೂ. ಹಾಂ, ಬರಬೇಕು, ಹೊರಡ್ಬೇಕಾರೋ ಹಾಗೆ ಹೊರಡ್ತಾನೆ, ಅದು ಬರಬೇಕಾರೋ ಹಾಗೆ ಬರ್ತಾನೆ, ಎಲ್ಲ ಕಡೆಗೂ ವಾಯುದೇವರ ಸಮೇತನೇ ಬರ್ತಾನೆ. ಹೇಳ್ತಾರೆ, ಪದ ಬಂದಿದೆಯಲ್ಲ ಈಗ, ಶರೀರ ಪ್ರಾಪ್ತಿಯಲ್ಲಿ ಏನಿದೆ? ಮನೆಗೆ ಬಂದ ಅನೇಕ ರೀತಿಯಲ್ಲಿ ಬರೀ ಮನೆಗೆ ಬಂದ ಅರ್ಥ ಇದೆ. ಮನೆನೇ ಆಗಲಿ, ಮನೆಗೆ ಬಂದ ಓನರ್ ಮನೆಗೆ ಬರೋದು ಬೇರೆ, ಓನರ್ ಮನೆಗೆ ಬಂದ ತನ್ನ ಮನೆ ತಾನು ಬಂದ ಅಂದರೆ ಅಜಿತ್ಗಳ ಮನೆಗೆ ಬಂದರು ಅವ್ರು ಬಂದ ರೀತಿ ಬೇರೆ, ಮತ್ತು ಇನ್ಯಾರೋ ಬಂದರು ಅವ್ರು ಬರೋ ರೀತಿ ಬೇರೆ. ಒಂದೇ ಮನೆಗೆ ಪ್ರಾಪ್ತಿ ಎಂಬುದು ಯಾವ ಅನೇಕ ಅರ್ಥದಲ್ಲಿ ಪ್ರಾಪ್ತಿ ಇದೆ. ಗೊತ್ತಾಯ್ತಾ? ಆ ಅರ್ಥದಲ್ಲಿ ದೇವರ ಪ್ರಾಪ್ತಿ ಅಂದರೆ ಅರ್ಥ ಬೇರೆ, ದೇವತೆಗಳ ಪ್ರಾಪ್ತಿ ಬೇರೆ, ಜೀವನ ಪ್ರಾಪ್ತಿ ಬೇರೆ. ಶರೀರ ಪ್ರಾಪ್ತಿರೇ ವ ಮತ್ತು ಜೀವನಿಗೂ ಕೂಡ ಏನಿಲ್ಲ, ಶರೀರವೇ ಆಗೋದಿಲ್ಲ ಜೀವ, ಮತ್ತು ವಿಕಾರ ಇಲ್ಲ. ಜಡ ಏನಾಗೋದಿಲ್ಲ ಎಂದು ಚೇತನ ಆಗೋದಿಲ್ಲ, ಚೇತನ ಏನಾಗೋದಿಲ್ಲ ಜಡ ಆಗೋದಿಲ್ಲ. ಸೊ ಜೀವನಿಗೂ ಕೂಡ ಹುಟ್ಟು ಅಂದರೆ ಏನು? ದೇಹ ಯೋಗ ಹುಟ್ಟು, ದೇಹ ಯೋಗವೇ ಹುಟ್ಟೆ ಹೊರತು ಬೇರೆ ರೀತಿ ಹುಟ್ಟಲ್ಲ. ಅಯಮೇ ಅಂದರೆ ಹಿಂದೆ ಇಲ್ಲದ ಪದಾರ್ಥ ಹೊಸ್ತಾಗಿ ಹುಟ್ಟಿ ಬರುತ್ತೆ ಎಂಬ ಅರ್ಥದಲ್ಲಿ ಹುಟ್ಟಲ್ಲ. ಅಯಮೇವ ವಿಶೇಷೋ ದೇವಾನಾಂ ದುಃಖ ಭೋಗ. ಅದಕ್ಕೆ ದೇವತೆಗಳಿಗೆ ಏನಿಲ್ಲ, ಶರೀರದಲ್ಲಿರ್ತಕ್ಕಂಥ ದೇವತೆಗಳಿಗೆ ಜೀವ ಅನುಭವಿಸೋ ದುಃಖ ದೇವತೆಗಳಿಗೆ ಬರೋದಿಲ್ಲ. ಯಾಕೆ? ಈ ರೀತಿ ಹುಟ್ಟವರಿಗಿಲ್ಲ. ಜೀವನಿಗೆ ನನ್ನ ದೇಹ ಅಂತ ಅಭಿಮಾನ ಹೇಗಿದೆ ಆ ರೀತಿ ಅವರಿಗೆ ಬರೋದಿಲ್ಲ. ಆದ್ರಿಂದಾಗಿನೆ ಅವರಿಗೆ ದುಃಖ ಭೋಗ ಇಲ್ಲ. ಅವರಿಗೆ ಒಂದು ಸ್ವಾರಸ್ಯ ಅಂದರೆ, ಶರೀರದಲ್ಲಿ ಜೀವ ಇದ್ದಾನೆ, ಅವನಿಗೆ ದುಃಖಾನುಭವ ಇದೆ. ಜೀವನೊಳಗೆ ತತ್ವಾಭಿಮಾನಿ ದೇವತೆಗಳು ಶರೀರ ಸೇರಿಕೊಂಡಿದ್ದಾರೆ, ಅವರಿಗೆ ದುಃಖಾನುಭವ ಇಲ್ಲ. ಇನ್ನು ದೇವರಿಗೆ ದುಃಖಾನುಭವ ಇರುತ್ತಾ? ಅದು ಕೈಮುತ್ತೆ ಯೋಚನೆ ಮಾಡೋದು. ಅವರಿಗೆ ಇಲ್ಲ ಅಂದಮೇಲೆ ಇವರಿಗೆ ಯಾಕೆ ದುಃಖ ಬರುತ್ತೆ? ಸಾಧ್ಯನೇ ಇಲ್ಲ. ದೇವಾನಾಂ ದುಃಖ ಭೋಗ ಸ್ವಾತಂತ್ರ್ಯಂಚ ವಿಷ್ಣು. ದೇವತೆಗಳಿಗೆ ದುಃಖ ಭೋಗ ಇಲ್ಲ, ದೇವರಿಗೆ ಮಾತ್ರ ಇರೋ ಚಾನ್ಸ್. ಯಾಕೆ? ಸ್ವಾತಂತ್ರ್ಯ ಇದೆ ದೇವತೆಗಳಿಗೆ. ದೇವತೆಗಳಿಗೆ ಸ್ವಾತಂತ್ರ್ಯ ಇಲ್ಲದೇನೆ ಶ್ರೇಷ್ಠತ್ವ ಇದೆ. ದೇವರಿಗೆ ಶ್ರೇಷ್ಠತ್ವದ ಜೊತೆ ಏನಿದೆ? ಸ್ವಾತಂತ್ರ್ಯ ನಿಮಿತ್ತವಾದ ಶ್ರೇಷ್ಠತ್ವ ಇರೋದ್ರಿಂದ ಯಾವ ದೋಪದ ಹೆಸರು ಯಾವ ಕಾಲಕ್ಕೂ ಮಾಡೋಗಿಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಅಯಮೇವ ವಿಶೇಷೋ ದೇವಾನಾಂ ದುಃಖ ಭೋಗ ಸ್ವಾತಂತ್ರ್ಯಂಚ ವಿಷ್ಣು. ಅತಿ ಮನೆಗೆ ಯಾರೋ ಬರ್ತಾರೆ ಏನು ತಿಳ್ಕೊಂಬೋಣ. ಅವ್ರ ಮನೆ ಎಲ್ಲ ಓಡಾಡಾಗಿಲ್ಲ. ಅವರು ಎಲ್ಲಿ ಓಡಾಡಬೇಕವರು? ಒಂದು ಕಡೆ ಕೂಡಿಸಿರ್ತಾರೆ, ಅಲ್ಲಿ ಕೂಡಬೇಕಷ್ಟೇ. ಆದರೆ ಮನೆ ಓಡರ್ ಏನು ಮಾಡ್ತಾರೆ? ಎಲ್ಲಿ ಬೇಕಾದ್ರೆ ಓಡಾಡ್ತಾರೆ. ಗೊತ್ತಾಯ್ತಾ? ಎಲ್ಲಿ ಬೇಕು? ಅದು ದೇವರಿಗೆ ಸರ್ವತಂತ್ರ ಸ್ವತಂತ್ರ ದೇವರು. ಇನ್ನು ಉಳಿದವರಿಗೆ ಒಂದು ಎಂಟತ್ತು ಮನೆ ಇರೋ ಫ್ಲಾಟ್ ಕೊಟ್ಟಾಗ ಎಲ್ಲೆಲ್ಲಿ ಓಡಾಡಬಹುದು ಅವರು? ತಮ್ಮ ತಮ್ಮ ಫ್ಲಾಟ್ ಬೇರೆ ಕಡೆ ಹೋಗಾಗಿಲ್ಲ ಅವರು, ಆಯಾ ದೇವತೆಗಳು ಅಲ್ಲಲ್ಲಿರ್ತಾರೆ, ಸೂರ್ಯ ಕಣ್ಣಲ್ಲಿ ಆ ಥರ ಬೇರೆ ಕಡೆ ಹೋಗೋದಿಲ್ಲ ಅವರು. ಪ್ರಾಣದೇವರು ಮಾತ್ರ ಎಲ್ಲ ಕಡೆ, ಅವ್ರು ಬಿಟ್ಟರೆ ಏನಾಗುತ್ತೆ, ಆ ಭಾಗನೇ ಸತ್ತೋಗ್ಬಿಡುತ್ತೆ, ಸತ್ತಾರ ಇದ್ದು ಪ್ರಯೋಜನ ಇಲ್ಲ. ಆ ರೀತಿ ಆಗುತ್ತೆ. ಒಳಗೆ ಪರಮಾತ್ಮ ಯಾವಾಗಲೂ ಕೂಡ ಏನಾಗುತ್ತೆ, ಎಲ್ಲರನ್ನ ಧಾರಣ ಮಾಡಿಕೊಂಡು ದೇವರು ಇರ್ತಾನೆ. ಪ್ರಾಣಸ್ಯ ಪ್ರಾಣ ದೇವರು, ಇದೆಲ್ಲ ತಿಳ್ಕೊಂಡು ನಮ್ಮ ದೇಹದೊಳಗೆ ಎಷ್ಟು ಅದ್ಭುತವಾದ ವ್ಯಾಪಾರ ನಡೀತಾ ಇದೆ ಎಂಬುದು ಅರ್ಥ ಆಗುತ್ತೆ. ಪ್ರತಿ ಕ್ಷಣದಲ್ಲೂ ಕೂಡ ಏನಿದೆ ಇಲ್ಲಿ, ವಿಶೇಷವಾದ ವ್ಯಾಪಾರ ನಡೀತಾನೆ ಇರ್ತದೆ. ವಂಡರ್ಫುಲ್. ಅಯಸ್ತು ದೇವ ಜನ್ಮ ವಿಷ್ಣು ತರ್ಹಿದೆ ದೇನ ಇವೇ ಇದೆ ಜಾಯಂತೆ ಇತಿ ಇವ ಇತಿ ಉಪಮಾರ್ಥ ಮಹಾ ಶರೀರೇತಿ. ಅದಕ್ಕೆ ಹೇಳ್ತಾರೆ ಜಾಯಂತಿ ಅಂತ ಹೇಳಿದ್ರೆ, ಇವರು ಜಾಯಂತೆ ಬೇರೆ, ಅವರು ಜಾಯಂತೆ ಬೇರೆ. ಜೀವ ಹುಟ್ಟುತ್ತಾನೆ ಅಂದ್ರೆ ಬೇರೆ, ದೇವತೆಗಳು ಹುಟ್ಟುತ್ತಾರೆ ಅಂದ್ರೆ ಬೇರೆ, ದೇವರು ಹುಟ್ಟುತ್ತಾರೆ ಅಂದ್ರೆ ಬೇರೆ. ಆ ಹುಟ್ಟುಬೇಕಿಗೆ ಅವರು ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋ, ಸೂರ್ಯ ಹುಟ್ಟುತ್ತಾನೆ, ಎಷ್ಟು ವ್ಯತ್ಯಾಸ ಇದೆ. ಈಗ ಮಗು ಹುಟ್ಟಿತು, ಮಗು ಹುಟ್ಟಿತು ಅಂದ್ರೆ ಸೂರ್ಯ ಹುಟ್ಟುತ್ತಾನೆ ಅಂದ್ರೆ ಏನರ್ಥ? ಇರೋ ಸೂರ್ಯ ಕಣ್ಣಿಗೆ ಕಾಣಿಸ್ತಾನೆ ಅಷ್ಟೇ. ಯಶೋದಯೋ ರವೇರ್ಭವೇತ್ ಅಂತ ಹೇಳಿಬಿಟ್ಟಿದ್ದ. ಆದ್ದರಿಂದ ಒಂದು ಆ ಹುಟ್ಟುತ್ತಾನೆ ಎಂಬ ಪದ ಉಪಯೋಗಿಸಿದ್ರು ಕೂಡ ಅರ್ಥ ಬೇರೆ ಆಗಿಬಿಟ್ಟಿದೆ. ಇಲ್ಲದೇ ಇದ್ದ ಮಗು ಬಂತು, ಇಲ್ಲದೇ ಇದ್ದ ಸೂರ್ಯ ಬರೋದಿಲ್ಲ, ಇರೋ ಸೂರ್ಯನೇ ಏನಾಗ್ತಾನೆ ನಮಗೆ ಕಣ್ಣಿಗೆ ಕಾಣಿಸ್ತಾನಷ್ಟೇ. ಅದಕ್ಕೆ ಈ ಜಾಯಂತೆ ಅನ್ನೋ ಪದ. ಉಪಮಾರ್ಥಮಾಹ ಶರೀರೇ ಅನ್ಯೇಷಾಮಪಿ ಜೀವಾನಾಮಪಿ ಏನ, ಅವರಿಗೂ ಹಾಗೇನೆ ಅಭಿಮಾನ ದೇವತೆಗಳು ನೆಲೆಸ್ತಾರೆ. ಆಯಾ ತಾನ ಹಿಂದೆ ಬಂತಲ್ಲ, ಆಯಾ ಜಾಗದಲ್ಲಿ ಪರಮಾತ್ಮ ಅವ್ರನ್ನ ಇಡ್ತಾನೆ ಬರ್ತಾರೆ. ಅದಕ್ಕೆ ದೇವಾನಾಂ ಜೀವಾನಾಮಪಿ ತರ್ಹಿ ಕೋ ವಿಶೇಷೋ ದೇವಾನಾಂ ಏನ ಇವ ಶಬ್ದ ಇತ್ಯತಃ ಅಯಮೇವೇತಿ. ದೇವಾನಾಂ ವಿಷ್ಣುವಾದೀನಾಂ ವಿಷ್ಣುರ ಅಸಾಧಾರಣ ವಿಶೇಷಮಾಹ ಸ್ವಾತಂತ್ರ್ಯಂಚ ಇತಿ. ದೇವತೆಗಳಿಗೆ ಜೀವಾಪೇಕ್ಷೆಯ ದೇವತೆಗಳಿಗೆ ವಿಶೇಷವಾದ ಒಂದು ವೈಶಿಷ್ಟ್ಯ ಇದೆ, ದೇವರಿಗೆ ಮಾತ್ರ ಭಾರಿ ವೈಶಿಷ್ಟ್ಯ ಇದೆ. ಅದನ್ನೇ ಸ್ವಾತಂತ್ರ್ಯ ಅನ್ನೋ ಪದ್ಧತಿ ಹೇಳಿದೆ. ಇತೋ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರ ತತ್ವ ಸಂಖ್ಯಾನ ಸ್ಪಷ್ಟ ಅರ್ಥ ಆಗುತ್ತೆ. ಈ ದೇವಾನಾಂ ಇತೋಪಿ ಅಯಂ ಖಂಡ ಪರಮಾತ್ಮ ವಿಷಯ ಮುಖ್ಯ ಇತ್ಯತಃ ಇತ್ಯಾಹ ಆತ್ಮನ್ನೇವೇತಿ. ಮತ್ತೆ ಮುಂದುವರಿಸ್ತಾರೆ ಆಚಾರ್ಯರೀಗ. ಇದು ಪರಮಾತ್ಮ ಪ್ರಕರಣ ಅಂಬುದಕ್ಕೆ ಇಷ್ಟೆಲ್ಲ ಕಾರಣ ಕೊಟ್ಟು ಜೀವಜ್ಞಾನದಿಂದ ಮೋಕ್ಷ ಅಂತ ಹೇಳಿಲ್ಲ. ಆದ್ದರಿಂದ ಇದು ಬ್ರಹ್ಮಜ್ಞಾನದ ಪ್ರಸಕ್ತಿ. ಆದ್ದರಿಂದ ಇಲ್ಲಿ ಅಯಂ ಇತ್ಯಾದಿಗೆಲ್ಲ ಯಾರಿಗೆ ಬಂದಿರೋದು? ದೇವರಿಗೆ ಅಂತ ಹೇಳಿದರು. ಇನ್ನೊಂದು ಕಾರಣ ಕೊಡ್ತಾರೆ. ಆತ್ಮನ್ನೇವ ಆತ್ಮಾನಂ ವಿಭರ್ತಿ ಆತ್ಮಾನಮೇವ ತದ್ಭಾವಯತಿ ಇತ್ಯಾದಿ ಆತ್ಮಶಬ್ದಶ್ಚ ಮುಖ್ಯತೋ ವಿಷ್ಣುವೇವ ಯುಜ್ಯತೆ. ಹೇಗೆ ಬ್ರಹ್ಮಶಬ್ದಶ್ಚ ವಿಷ್ಣುವೇವ ಅಂತ ಹೇಳಿದ್ದಾರೆ, ಆತ್ಮಶಬ್ದಶ್ಚ ವಿಷ್ಣು, ವಿಷ್ಣುವಿನ ಸ್ವಶಬ್ದ. ಅದು ಸ್ವಶಬ್ದ ಅಂದ್ರೆ ಏನೋ ಪರ್ಸನಲ್ ನೇಮ್, ಸ್ಪೆಷಲ್ ನೇಮ್ ಅದು. ಅದರಿಂದ ಆತ್ಮಶಬ್ದ ಮುಖ್ಯಾರ್ಥ ಯಾವಾಗ ಏನ್ ಮಾಡಬೇಕು? ನಾರಾಯಣ ಅಂತಾನೆ ಮಾಡಬೇಕು. ಅದಕ್ಕಾಗಿ ಆತ್ಮ ಅಂತ ಶುರುವಾಗಿರೋದ್ರಿಂದ ವಿಷ್ಣು ವಿಷೇಕವಾದ ಪ್ರಕರಣ ಇದು. ಆದಿಪದೇನ ಸಾ ಅಸ್ಯ ಏತಂ ಆತ್ಮಾನಂ ಇತ್ಯಾದಿ ಗೃಹ್ಯತೆ. ಎರಡ್ನೂರು ವಾಕ್ಯ ಹೇಳಿದರು, ಎರಡ್ನೂರು ಇತ್ಯಾದಿ ಅಂತ ಹೇಳಿದ್ರಿಂದ ಬೇಕಾದಷ್ಟು ಆತ್ಮಶಬ್ದ ಪ್ರಯೋಗ ಮಾಡಿದ್ದಾರೆ. ಎಲ್ಲ ವಿಷ್ಣುವನ್ನೇ ಹೇಳ್ತಕ್ಕಂಥ ಶಬ್ದ. ಆತ್ಮಶಬ್ದಸ್ಯ ವಿಷ್ಣು ಮುಖ್ಯತ್ವಂ ಕುತಃ ಇತಿ ಚೇತ್. ಆತ್ಮಶಬ್ದ ವಿಷ್ಣುವದಲ್ಲೇ ಮುಖ್ಯ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ನಕಾರೋ ಬಲಂ ಷಕಾರ ಪ್ರಾಣ ಆತ್ಮ. ಮುಂದಿಲ್ಲೇ ಬರುತ್ತೆ. ಇತಿ ವಿಷ್ಣು ಶಬ್ದಾರ್ಥ ಏಕದೇಶವಾಚಿತ್ವಾಚ್ಯ ಆತ್ಮಶಬ್ದಸ್ಯ. ನಿನ್ನೆ ಆಗಿದೆ ಭಾಷೆ ಹೇಳ್ಬೇಕಾದ್ರೆ ಹೇಳಿದೆ, ಆತ್ಮಶಬ್ದ ಇದೆ, ವಿಷ್ಣು ಶಬ್ದ ಇದೆ. ವಿಷ್ಣು ಶಬ್ದಕ್ಕೆ ಏನು ಅರ್ಥ ಇದೆ? ನಕಾರ ಬಲಂ ಷಕಾರ ವಿಷಾಣ ಇದೆ. ವಿಷಾಣ ವಿಶೇಷವಾದ ಬಲ, ವಿಶೇಷವಾದಂತಹ ಪ್ರಾಣ. ಇದರೋದ್ರಿಂದ ದೇವರಿಗೆ ಆತ್ಮ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಆತ್ಮಶಬ್ದಕ್ಕೆ ಒಂದು ಅರ್ಥ, ಅದರಲ್ಲಿ ವಿಷ್ಣು ಶಬ್ದದ ಒಂದು ಅರ್ಥನೇ ಏಕದೇಶ ಅರ್ಥನೇ ಯಾವುದರಲ್ಲಿದೆ? ಆತ್ಮಶಬ್ದದಲ್ಲಿ. ಆದ್ದರಿಂದಾಗಿನೇ ವಿಷ್ಣು ವಿಷ್ಣು ವಿಷಯ ಅಂತ ಗೊತ್ತಾಯಿತು. ಆತತತ್ವ ಆತ್ಮಶಬ್ದಸ್ಯ ವಿಷ್ಣು ಮುಖ್ಯ ನಕಾರ ಇದು. ಆತತತ್ವ ಸರ್ವೈ ಗುಣೈ ದೇಶತಃ ಕಾರತಸ್ತಥಾ ಆತ್ಮಶಬ್ದೋದಿತಂ ತಚ್ಚ ಶಬ್ದೇನಾಭಿಧೀಯತೆ ಇತಿ ವಕ್ಷ್ಯಮಾನತ್ವಾದಿತಿ ಭಾವ. ಆತ್ಮ ಅಂದ್ರೇನು? ಆತತತ್ವಾದ ಆತ್ಮ ಅಂತ ಹೇಳಿದ್ದಾರೆ. ಆತತ ತತ ಅಂದ್ರೆ ವ್ಯಾಪ್ತ, ಆತತ ಅಂದ್ರೆ ಸಮ್ಯಕ್ ವ್ಯಾಪ್ತ. ಸಮ್ಯಕ್ ವ್ಯಾಪ್ತ ಅಂದ್ರೇನು? ಎಲ್ಲಾ ಕಡೆ ವ್ಯಾಪ್ತ, ಸ್ವಾತಂತ್ರ್ಯನ ವ್ಯಾಪ್ತ, ಗುಣಪೂರ್ಣತ್ವೇನ ವ್ಯಾಪ್ತ, ಎಲ್ಲ ಇರೋದ್ರಿಂದ ದೋಷದೋರತ್ವೇನ ವ್ಯಾಪ್ತ. ಆದ್ದರಿಂದ ಆತತ ಅಂತ ದೇವರಿಗೆ ಹೆಸರು. ವಿತತಾಯ ನಮೋ ನಮಸ್ತೆ ಹೇಳಿದಾರಲ್ಲ, ಆತತ ವಿತತ ಆತ್ಮ ಇರೋದ್ರಿಂದ ಆತ್ಮ ಅಂತ ಆಯ್ತು. ಅದು ಹೇಗೆ ಅಂದ್ರೆ ಹೇಳ್ತಾರೆ, ಸರ್ವೈಹಿ ಗುಣೈಹಿ ದೇಶತಃ ಕಾಲತಸ್ತಥ ಆತತತ್ವ. ಅರ್ಥ ಸರ್ವಗುಣೈಹಿ ಆತತತ್ವ, ಸರ್ವ ದೇಶತಃ ಆತ್ಮ ಆತತತ್ವ, ಸರ್ವ ಕಾಲತಃ. ಅದು ಅವಾಗ ವ್ಯಾಪ್ತಿ ಎಂಬುದು ಮೂರು ವಿಧ. ಏನಂತ? ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಗುಣತಃ ವ್ಯಾಪ್ತಿ. ಅದರಲ್ಲಿ ಬರೀ ಕಾಲತಃ ವ್ಯಾಪ್ತಿ ಯಾರಿಗಿದೆ? ಜೀವರಿಗೆ ಇದೆ, ಎಲ್ಲಾ ಕಾಲಕ್ಕೂ ಜೀವರಿದ್ದಾರೆ. ಆದ್ರಿಂದಾಗಿನೇ ಕಾಲತಾ ವ್ಯಾಪ್ತಿ ಇದೆ, ಆದ್ರೆ ದೇಶತಾ ವ್ಯಾಪ್ತಿ ಇಲ್ಲ. ಮಹಾಲಕ್ಷ್ಮಿಗೆ ಏನಿದೆ? ದೇಶತಾ ವ್ಯಾಪ್ತಿ ಕೂಡ ಇದೆ, ಅದಕ್ಕೆ ಸಮಾನ ಅಂತ ಹೆಸರಿದೆ. ಆದ್ರೆ ಗುಣತಃ ವ್ಯಾಪ್ತಿ ಇಲ್ಲ. ದೇವರಿಗೆ ಏನಿದೆ ಗುಣ? ಕಾಲತಾ ವ್ಯಾಪ್ತಿ ಅಂದ್ರೆ ಏನು? ಎಲ್ಲಾ ಕಾಲದಲ್ಲೂ ಇರೋದು. ದೇಶತಾ ವ್ಯಾಪ್ತಿ ಅಂದ್ರೆ ಏನು? ಎಲ್ಲಾ ಸ್ಥಳದಲ್ಲೂ ಇರೋದು. ಗೊತ್ತಾ? ಜೀವ ಎಲ್ಲಾ ಸ್ಥಳದಲ್ಲಿ ಇದ್ದಾನಾ? ಮನೆಯಲ್ಲಿ ಇದ್ರೆ ಆಫೀಸಲ್ಲಿ ಇಲ್ಲ, ಆಫೀಸ್ ಇದ್ರೆ ಮನೆಯಲ್ಲಿ ಇಲ್ಲ, ಆಫೀಸಲ್ಲಿ ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ಇಲ್ಲ. ಹಾಗಿರೋದ್ರಿಂದ ಜೀವನಿಗೆ ವ್ಯಾಪ್ತಿ ಇಲ್ಲ. ಆದ್ರೆ ದೇವರಿಗೆ ಎಲ್ಲಾ ಕಡೆ ಇದ್ದಾನ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಆದ್ರಿಂದಾಗಿನೇ ಸರ್ವ ದೇಶದಲ್ಲಿ ವ್ಯಾಪ್ತಿ ಇದೆ. ಆಮೇಲೆ ಗುಣತಃ ವ್ಯಾಪ್ತಿ, ಮಹಾಲಕ್ಷ್ಮಿ ಗುಣತಃ ವ್ಯಾಪ್ತಿ ಅಂದ್ರೆ ಏನು? ಎಲ್ಲಾ ಗುಣಗಳು ಇರೋದು ಮಹಾಲಕ್ಷ್ಮಿ. ಎಲ್ಲಾ ಗುಣಗಳು ಬದಲೇ ಗುಣನೇ ಯಾವುದಿಲ್ಲ, ಮುಖ್ಯವಾಗಿ ಸ್ವಾತಂತ್ರ್ಯ ಗುಣನೇ ಇಲ್ಲ. ಆದ್ರಿಂದಾಗಿನೇ ಅವ್ರಿಗೇನಿಲ್ಲ, ಗುಣತಃ ವ್ಯಾಪ್ತಿ ಬರಲಿಲ್ಲ. ಸರಿಯಾಗಿ ತಿಳ್ಕೊಂಡ್ರೆ ಎಷ್ಟು ಸುಲಭ ತಾರತಮ್ಯ ಎಲ್ಲ ಅರ್ಥ ಆಗಿಬಿಡುತ್ತೆ. ಅದರಿಂದ ಮಹಾಲಕ್ಷ್ಮಿ ಯಾಕೆ ದೇವರಿಗಿಂತ ಕಡಿಮೆ ಎಂಬುದು ಪುತ್ರ ಬಂತು. ಗುಣತಾ ವ್ಯಾಪ್ತಿ ಇಲ್ಲ. ಆದ್ರಿಂದಾಗಿನೇ ಇನ್ನು ಬ್ರಹ್ಮಾದಿಗಳು ಕಡಿಮೆ ಆಗ್ಲಿಕ್ಕೆ ಏನು ಕಾರಣ? ದೇಶತಾ ವ್ಯಾಪ್ತಿ ಇಲ್ಲ. ಗೊತ್ತಾಯ್ತಾ? ಇದು ಜೀವರ ಕಾಲತಾ ವ್ಯಾಪ್ತಿ ಇದೆ, ಅದರಲ್ಲಿ ಮತ್ತೆ ತಾರತಮ್ಯ ಇದೆ. ಕಾಲತಾ ವ್ಯಾಪ್ತಿಯಲ್ಲೂ ತಾರತಮ್ಯ ಇದೆ. ಯಾಕೆ ವಸ್ತು ವ್ಯಕ್ತಿಗಳಲ್ಲೇ ತಾರತಮ್ಯ, ವಸ್ತುಗಳಲ್ಲಿ ತಾರತಮ್ಯ ಇರೋದ್ರಿಂದ ಸುಲಭ. ಇದೆಲ್ಲ ಅಲಗಳಿಲ್ಲ ಹೇಗೆ ಸಾಧ್ಯ? ಅದ್ವೈತಾದಿ ಮತಗಳಿಗೆ ಅವಕಾಶನೇ ಇಲ್ಲ. ಏನು ಅನ್ಬೇಕಾಗ ಅವರು ಕಾಲನೂ ಸುಳ್ಳು, ದೇಶನೂ ಸುಳ್ಳು, ಎಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ಕೊತ ಹೋಗ್ಬೇಕು. ಇಲ್ಲದ ಹೋದ್ರೆ ಏನಾಗುತ್ತೆ? ಸಮಸ್ಯೆ ಬರೋದು. ದೇಶತ ವ್ಯಾಪ್ತತ್ವ ಇಲ್ಲ. ಅಣುಶ್ಚ ಅವರು ಕೂಡ ಏನವರು, ವಾಯುದೇವರು ಕೂಡ ಏನವರು, ಜೀವತ್ವದಲ್ಲಿ ಏನ್ ಸೇರ್ಕೊಂಡಿದೆ? ಅಣುತ್ವ ಇದೆ, ಅಣುವೇ. ಆದರೆ ಉಳಿದ ಜೀವರಂತೆ ಅಲ್ಲ ಅವರು. ಹೇಗಿದ್ದಾರೆ? ಯೋಗ ಶಕ್ತಿಯಿಂದ ವ್ಯಾಪ್ತಿ ಇದೆ ವಾಯುದೇವರಿಗೆ, ಯೋಗ ಐಶ್ವರ್ಯದಿಂದ ವ್ಯಾಪ್ತಿ ಇದೆ, ಯೋಗ ಐಶ್ವರ್ಯದ ವ್ಯಾಪ್ತಿ ಅವರಿಗಿದೆ. ಗೊತ್ತಾಯ್ತಾ? ದೇವರಿಗೆ ಸಹಜವಾದ ವ್ಯಾಪ್ತಿ ಇದೆ, ಇವರಿಗೆ ಜಾಸ್ತಿ. ಉದಾಹರಣೆಗೆ ಎಲ್ಲ ಬಲ್ಬ್ಗಳೇ, ಜೀರೋ ಕ್ಯಾಂಡಲ್ ಬಲ್ಬು ಜೀರೋ ಸೈಜ್ ಒಂದೇ ಇದೆ, ಆದರೆ ಪವರ್ ಜಾಸ್ತಿ ಇದೆ. ಇದಿಷ್ಟೇ ಬೆಳಕು ಕೊಟ್ಟರೆ ಜಾಸ್ತಿ ಬೆಳಕು ಕೊಡೋದಿಲ್ಲ, ಆ ರೀತಿಯ. ಸೊ ವಾಯುದೇವರು ಅಣುವಾಗಿದ್ರು ಕೂಡ ಎಷ್ಟು ವ್ಯಾಪ್ತಿ ಇದೆ, ಅವ್ರ ಸ್ವರೂಪನೇ ಎಷ್ಟು ದೊಡ್ಡದು ಅಂತ ಕೇಳಿದರೆ, ಅಣುವಾಗಿದ್ರು ಕೂಡ ಅವ್ರ ಕಾಂತಿ ಹೇಗಿದೆ? ಅಷ್ಟು ವ್ಯಾಪ್ತಿ ಇದೆ, ಅದು ಪ್ರಕಾಶದಿಂದ ವ್ಯಾಪ್ತಿ ಇದೆ, ಯೋಗದಿಂದ ವ್ಯಾಪ್ತಿ ಇದೆ ಅವರಿಗೆ. ಆದ್ದರಿಂದ ಅವರು ಏನು ಒಪ್ಪಾರ ನಾವು ಅವರಿಗೆ ಮಹಾಲಕ್ಷ್ಮಿ ಅಂತ ವ್ಯಾಪ್ತಿ ಒಬ್ಬಕ್ಕೆ ಬರೋದಿಲ್ಲ. ಮಹಾಲಕ್ಷ್ಮಿ ಸಹಜವಾಗಿಯೇ ಸರ್ವತ್ರ ವ್ಯಾಪ್ತರವರು. ವಾಯುದೇವರು ಹಾಗಲ್ಲ, ಆದರೆ ಉಳಿದವರು ಹಾಗಲ್ಲ. ಮತ್ತೆ ಗರುಡ ಶೇಷಾದಿಗಳಿಗೆ ಅಂಥ ವ್ಯಾಪ್ತಿ ಇಲ್ಲ. ಇವತ್ತು 100 ಕ್ಯಾಂಡಲ್ ಬಲ್ಬಿನ ವ್ಯಾಪ್ತಿ 60 ಕ್ಯಾಂಡ್ಲಿಗೆ ಇದೆಯಾ? ಇಲ್ಲ, ಅದಕ್ಕಿಂತ ಕಡಿಮೆ 25 ಕ್ಯಾಂಡ್ಲಿ, ಕಡಿಮೆ ಆಗ್ತಾ ಆಗ್ತಾ ಹೋಗ್ಬಿಡುತ್ತೆ ವ್ಯಾಪ್ತಿ. ಕೆಲಸ ದೀಪ ಅದು ಒಂದೇ ಕಾಣುತ್ತೆ, ನೀವೇನು ಕಾಣೋದಿಲ್ಲ. ಅದರಿಂದ ಬೆಡ್ ಲೈಟ್ ಹಾಕಿರ್ತಾರೆ, ದೀಪ ಒಂದು ಕಾಣುತ್ತೆ ಹೊರತು ಅದರಿಂದ ಏನು ಕಾಣಿಸೋದಿಲ್ಲ. ಕೆಲವು ದೀಪದಲ್ಲಿ ಎಷ್ಟು ಬೆಳಗ್ಗೆ ಅಡ್ಡಕ್ಕೆ ಇಟ್ಕೊಂಡು ಹೋಗ್ಬೇಕು, ಅಷ್ಟು ಬೆಳಗ್ಗೆ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೈಜ್ ಅದೇ ಇದ್ರೂ ಕೂಡ ಬೆಳಕಿನ ಶಕ್ತಿ ಜಾಸ್ತಿ ಆಗೋದ್ರಿಂದ ಆ ಸ್ವರೂಪನೇ ದೊಡ್ಡದು ವಾಯುದೇವರು. ಅಣುವನ್ನು ಮಾತ್ರಕ್ಕೆ ಎಲ್ಲ ಅಣುಗಳು ಏನಲ್ಲ, ಸಮಾನ ಅಲ್ಲ. ಈ ಮಿಲಿಗ್ರಾಮ್ ಇದೆ, ಈ ಕಬ್ಬಿಣದ ಮಿಲಿಗ್ರಾಮ್ ಆಗಿರ್ತದೆ, ಬಂಗಾರದ ಮಿಲಿಗ್ರಾಮ್ ಆಗಿರ್ತದೆ, ಅದಕ್ಕೆ ಸಾವಿರಾರು ಗಟ್ಟಲೆ ವ್ಯಾಪ್ತಿ ರೂಪಾಯಿ. ಇದಕ್ಕೆ ಸುಮ್ಮನೆ ಎಷ್ಟು ತಗೊಂಡೋಗು ಅಂತ ಹೇಳ್ಬಿಡ್ತು, ಕೇಳಿದ್ರೆ ಆಗ ತಗೊಂಡೋಗು ಅಂತ ಹೇಳ್ತಾರೆ. ಕೆಲಸ ತಗೊಂಡೋಗಿ ಬದಲೇ ಆಗ ದುಡ್ಡು ಕೊಡ್ತಾರೆ, ತಗೊಂಡೋರು ದುಡ್ಡು ಕೊಡ್ತಾರೆ, ಮತ್ತೆ ದುಡ್ಡು ಕೊಡ್ತು ಎತ್ಕೊಂಡೋಗ್ಬಿಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉಳಿದಕ್ಕಿದ್ರಿಗೆ ವ್ಯತ್ಯಾಸ ಇದೆ, ಅದೇ ತೂಕದ ವೇಟ್, ಅದೇ ತೂಕದ ವಸ್ತುವಿಗೆ ಬಂಗಾರ ಆಗಿದ್ರೆ ಅಷ್ಟು ವ್ಯತ್ಯಾಸ ಇದೆ. ಕಬ್ಬಿಣದ ಹಾಗೆ, ಬೆಳ್ಳಿ ಹಾಗೆ, ತಾಮ್ರ ಆಗಿರ್ತದೆ. ಆದ್ದರಿಂದ ಅಣುತ್ವ ಅಂದ ಮಾತ್ರಕ್ಕೇನೆ ಏನು ಬರಲಿಲ್ಲ, ಉಳಿದ ಜೀವರೊಂದಿಗೆ ಸಾಮ್ಯ ಬರಲಿಲ್ಲ ವಾಯುದೇವರಿಗೆ. ಅಲ್ಲೂ ತಾರತಮ್ಯ ಆದರೆ ಸ್ಪಷ್ಟವಾಗಿದೆ. ಎಲ್ಲಿ ಅದು ಇಷ್ಟಕ್ಕೆ ಒಂದು ಸೀಮಿತ ಇದೆ. ಮತ್ತೆ ವಾಯುದೇವರೆಲ್ಲ ದೇವರಿದ್ದಾನೆ, ದೇವರೆಲ್ಲ ವಾಯುದೇವರಿಲ್ಲ. ಅರ್ಥ ಆಯ್ತಾ? ದೇವರೆಲ್ಲ ವಾಯುದೇವರಿಲ್ಲ, ದೇವರೆಲ್ಲ ಮಹಾಲಕ್ಷ್ಮಿನೇ ಇಲ್ಲ, ಸ್ವಾಖ್ಯ ಅಂತ ಕರೆದ್ಬಿಟ್ಟಿದ್ದಾರೆ. ದೇವರೊಳಗೆ ಮಹಾಲಕ್ಷ್ಮಿ ವ್ಯಾಪ್ತಿ ಇಲ್ಲ, ಮಹಾಲಕ್ಷ್ಮಿಯೊಳಗೆ ದೇವರ ವ್ಯಾಪ್ತಿ ಇದೆ. ಗೊತ್ತಾಯ್ತಾ? ಅದು ಅಷ್ಟು ಅಲ್ಲಿ ವ್ಯತ್ಯಾಸ ಬಂದೋಯ್ತಾ. ಇಂದಿರಾಧಾರ ಉತ್ತಮಂ, ಇಂದಿರಾವಾಸಂ ಉತ್ತಮ ಅಂತ ಹೇಳ್ತೇವೆ. ಆ ರೀತಿ ಮಹಾಲಕ್ಷ್ಮಿ ಹೇಳಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಸರ್ವತ್ರ ವ್ಯಾಪ್ತಿ ಇಲ್ಲ. ಏನ ಹಿಂದೆಲ್ಲ ಯಶಸ್ಸು ಬಂದ್ಬಿಟ್ಟಿದೆ ಇಲ್ಲಿ ಆಗ್ಲೇ ಪ್ರಾಕೃತ ದೇಹದಲ್ಲೂ ಕೂಡ ದೇಹ ಏನಾಗುತ್ತೆ, ಸತ್ವಾದಿಗಳು ವ್ಯತ್ಯಾಸ ಆದಂತೆ ಏನಾಗುತ್ತೆ, ಅಲ್ಲಿಗೆ ತೇಜಸ್ಸಿನ ಅಂಶ ಜಾಸ್ತಿ, ತೇಜೋಮಯವಾದ ದೇಹ ಅವರದೆಲ್ಲ ಕೂಡ. ಗೊತ್ತಾಯ್ತಾ? ನಮ್ಮಂಥ ದೇಹ ಅಲ್ಲ. ಅರ್ಥ ಆಯ್ತಾ? ಎಕ್ಸ್ರೇಗೂ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ, ಬೇರೆ ಇದಕ್ಕೂ ರೇಸಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಮೈಕ್ರೋವೇವ್ಸ್ ಇದ್ದಾಗ ಈ ವ್ಯವಸ್ಥೆ ಅಲ್ಲ, ಅಪ್ರಾಕೃತ ಅಲ್ಲ. ಸ್ವರೂಪದಲ್ಲಿ ಅಪ್ರಾಕೃತರಾದರೂ ಕೂಡ ಅವ್ರಿಗಿರೋ ದೇಹ ಎಂಥದ್ದು, ಪ್ರಾಕೃತ ದೇಹನೇ. ದೇವ ಬ್ರಹ್ಮದೇವರ ದೇಹ ಕೂಡ ಏನದು, ಆದರೆ ಗುಣ ಹೇಗಿದೆ ಅದರಲ್ಲಿ, ಸತ್ವಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಅಂತ ವಿಶೇಷವಾದ ಸತ್ವಗುಣದ ಪ್ರಾಬಲ್ಯ ತುಂಬ ಜಾಸ್ತಿ ಇರೋದ್ರಿಂದ ಪ್ರಾಕೃತತ್ವ ಒಪ್ಪಿದ್ರು ಕೂಡ ಏನು ಒಪ್ಪಬಾರ್ದು. ನಮಗಿರ್ತಕ್ಕಂಥ ದೇಹದ ಸಾಮ್ಯ ಅವರಿಗಿಲ್ಲ, ಅವರ ತೇಜೋಮಯ ದೇಹವಾದ್ದರಿಂದ ದೇವತೆಗಳು ಯಾವ ತೋರಿಸಿದ್ರು ಹಿಂದೆ ತೇಜಸ್ಸನ್ನು ತೋರಿಸ್ತಾರೆ, ಗೊತ್ತಾಯ್ತಾ? ನಮ್ಮಲ್ಲೂ ತೇಜಸ್ ಇದೆ, ಎಷ್ಟಿರುತ್ತೆ? ಸ್ವಲ್ಪ ಇರುತ್ತಷ್ಟೆ. ಅವರಲ್ಲಿ ತೇಜೋಮಯವಾದ ದೇಹ. ಅದಕ್ಕೆ ಹೇಳ್ತಾರೆ ಮಹಾಭಾರತದಲ್ಲಿ ಹೇಳಬೇಕಾದ್ರೆ, ವಿರಾಟ ಪರ್ವದೊಳಗೆ ದ್ರೌಪದಿ ದೇವಿ ಭೀಮಸೇನ ದೇವರ ಕಾಂಡಕ್ಕೆ ಹೋಗ್ತಾರೆ ಮಧ್ಯರಾತ್ರಿ ಸಮಯ. ಕೀಚಕನ ವಿಷಯ ಹೇಳಬೇಕಾಗಿದೆ. ಹೋದಾಗ ಬೆಳಕೆ ಎಲ್ಲಿತ್ತು ಅಂದರೆ ವೇದವ್ಯಾಸದವರು ಬರೀತಾರೆ, ತಸ್ಯಾರೂಪೇಣ ತಾ ಸಾ ಶಾಲಾ ಭೀಮಸ್ಯಚ ಮಹಾತ್ಮನಃ. ದ್ರೌಪದಿ ದೇಹದಿಂದ ಏನು ಬೆಳಕು ಬರ್ತಿತ್ತಲ್ಲ, ಬೆಳಕು ಬರ್ತದೆ, ಇಡೀ ರೂಮ್ ಎಲ್ಲ ಇಲ್ಯುಮಿನೇಟ್ ಆದಾಗಿತ್ತು. ಅವರೇ ಬೆಳಕು, ಯಾವ ಸೂರ್ಯನಿಗೂ ಅಷ್ಟು ಕೊಡೋ ಬೆಳಕು ಕೊಡೋ ಶಕ್ತಿ ಇಲ್ಲ. ದ್ರೌಪದಿ ದೇಹದ ಬೆಳಕು ಅದು ಮಹಾಭಾರತದ್ದೇ ವಾಕ್ಯ. ಆಶ್ಚರ್ಯ ಅಂದರೆ ಮಹಾಭಾರತದಲ್ಲೇ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. ಅದು ಸತ್ಯಧರ್ಮ ಸ್ವಾಮಿಗಳು ವಿಶೇಷವಾಗಿ ಬರೀತಾರೆ, ಬರೀಬೇಕಾದ್ರೆ ಬಿರಣೆ ಕೊಡ್ತಾರೆ. ಅದಕ್ಕೆ ಅವರ ತೇಜೋಮಯವಾದ ದೇಹ ಆಗಿತ್ತು ಅಂತ ಹೇಳಿಬಿಟ್ಟು ಆಚಾರ ಒಂದು ಬೆರಳು ಚಾಚಿ ಕಾಲಿನ ಹೆಬ್ಬೆರಳು ಚಾಚಿದ್ದಕ್ಕೆ ಏನು ಬಂತು, ಎಷ್ಟು ಬೆಳಕು ಬಂತಲ್ಲ. ಆ ರೀತಿಯಾಗಿ ತೇಜೋಮಯವಾದ ದೇಹ ಅವರು ಅಲ್ಲೂ ಹಾಗೆ ಹೀಗೆ ಮಾಡಿ ತೋರಿಸ್ತಾರೆ ಅಷ್ಟೆ. ಈಗ ಅಂತಷ್ಟ ಬೆಳಕು ಬಂದ್ಬಿಡ್ತದೆ ಅಷ್ಟೆ, ಗೊತ್ತಾಯ್ತಾ? ಈಗಂದ್ರೆ ಕೈ ನೋವಾಗ್ತದೆ ಬಾಬರಿಗೆ, ಬೆಳಕು ಬಂದು ಹಳ್ ಸ್ಪಷ್ಟ ಕಾಣಿಸ್ತದೆ ಅಂಥ ಶಕ್ತಿ. ಎರಡು ಮೂರು ಸತಿ ಬೆಳಕಿನ ಇರುತ್ತೆ, ಅದು ಭೀಮ ರೂಪದೊಳಗೆ, ಇಲ್ಲಿ ಬದ್ಧ ರೂಪದಲ್ಲಿ. ವಾಯುದೇವರ ಮೂರು ರೂಪಗಳಲ್ಲಿ ಏನಿದೆ, ದ್ವಾತ್ರಿಂಶ ಲಕ್ಷಣೋಪೇತಮ ಅಗ್ರ್ಯಂ ಅಂತ ಹೇಳಿದ್ದಾರೆ. 32 ಲಕ್ಷಣಗಳು ಇತ್ತಮೇವ ಮೂಲ ರೂಪದ ಶಕ್ತಿಯಾದಿಗಳಿರೋದ್ರಿಂದ ಅವರಿಗೆ ವೈಭವ. ಉಳಿದ ದೇವತೆಗಳಿಗೆ ಇರ್ತದೆ, ಇವರಷ್ಟು ಇರೋದಿಲ್ಲ ಅಷ್ಟೇ. ಏನ ಹೌದು, ವ್ಯಾಪ್ತಿ ಬಂತ ಒಂದ್ ಕಡೆ ನಿಮ್ಮ ಮೇಲೆ ಇದು ಕೂತಿದ್ಯಾಪ್ಪ, ಒಂದು ಕೊಡ ಇಟ್ಕೊಂಡು ವ್ಯಾಪ್ತಿ ಬಂದ್ಬಿಡ್ತಾ ನಿಮ್ಗೀಗ. ಸರ್ವತ್ರ ಇರೋದಕ್ಕೂ ಒಂದ್ ಕಡೆ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಏಕ ದೇಶದಲ್ಲಿ ಇದ್ದಾರೆ, ಸರ್ವತ್ರ ವ್ಯಾಪ್ತಿ ಆಗ್ಲಿಲ್ಲ. ಈಗ ಬಿಡಿ, ನಾ ಸರ್ವ ಇದ್ದಾರೆ, ಸಾಹಿತ್ಯ ಮುಕ್ತಿ ದೇವರು ಮೈಮೇಲೆ ಓಡಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಅವರು ಇದು ಬಂತ, ವ್ಯಾಪ್ತಿ ಬಂತ ಅವರಿಗೆ. ಉಡದವರಿಗಿಂತ ಹತ್ರ ಆದ್ರೆ ಅಷ್ಟೇ ಹೊರತು, ಇವತ್ತು ನಿಮ್ಮ ಮೈ ಮೇಲೆ ಇರುವೆ ಓಡಾಡ್ತಾ ಇದೆ ಅಂತ ತಿಳ್ಕೊಳ್ಳಿ, ವ್ಯಾಪ್ತಿ ಬಂದ್ಬಿಡ್ತಾ ಇರುವೆಗೆ ಬರಲಿಲ್ಲ. ಈ ಒಂದು ದೇಶದ ಕೈ ಮೇಲಿದೆ, ಬೆರಳ ಮೇಲಿದೆ ಅಂತ ಹೇಗೆ ಹೇಳ್ತೇವೆ? ಎಲ್ಲ ಕಡೆ ಇಲ್ಲ ಅಂತ ಆಯ್ತಲ್ಲ, ಬೆರಳಲ್ಲಿದೆ ಕೈಯಲ್ಲಿದೆ ಅಂದ್ರೆ ಎಲ್ಲ ಕಡೆ ಇಲ್ಲ ಅಂತ ಅರ್ಥ. ಮಹಾಲಕ್ಷ್ಮಿ ವಕ್ಷಸ್ಥರದಲ್ಲಿ ಇದ್ದಾರೆ, ಎಷ್ಟಿದ್ರು ಕೂಡ ದೇವರು ಒಳ ಪ್ರವೇಶ ಮಾಡಕ್ ಬರೋದಿಲ್ಲ, ಅರ್ಥ ಆಯ್ತಾ? ದೇವರು ಇವೋ ಅಂತಃ ಪ್ರವೇಶ, ಮಹಾಲಕ್ಷ್ಮಿ ಒಳಗೂ ಪ್ರವೇಶ ಮಾಡ್ತಾರೆ, ಮಹಾಲಕ್ಷ್ಮಿ ದೇವರೊಳಗೆ ಪ್ರವೇಶ ಮಾಡಕ್ ಆಗೋದಿಲ್ಲ. ಅದಕ್ಕೆ ಸಾಖ್ಯ ಪ್ರದೇಶ ಹೇಳಿದ್ರಲ್ಲ, ಎಲ್ಲಿದ್ದಾನೆ ಪರಮಾತ್ಮ ಅಂದ್ರೆ, ಎಲ್ಲಿದ್ದಾನೆ ಪರಮಾತ್ಮ? ಶ್ರೇ ಮಹಿಮ್ನಿ ಇತಿ ಹೋವಾಚ, ಶ್ರೇ ಮಹಿಮ್ನಿ. ಆದ್ರೆ ಇವ್ರು ಹಾಗಲ್ಲ, ದೇವರ ಒಳಗೆ ಆಶ್ರಯ ಪಡೆದಿದ್ದ. ಇದು ಅರ್ಥ ಮಾಡಿಕೊಂಡ್ರೆ ಮೇ ಹೊರಗಿರತಕ್ಕಂಥ ವ್ಯಾಪ್ತಿ ಬೇರೆ, ಒಳಗೆ ಪ್ರವೇಶ ಮಾಡೋ ವ್ಯಾಪ್ತಿ ಇದೆಯಲ್ಲ, ಅದು ಯಾರಿಗಿರೋದು? ದೇವರಿಗೆ ಮಾತ್ರ. ಸರ್ವತ್ರ ಪ್ರವೇಶ ಮಾಡೋ ಶಕ್ತಿ ದೇವರಿಗೊಂದೇ. ಎಷ್ಟು ಸುಲಭ, ನಿಮ್ಮ ಬೆಂಕಿ ಇದೆ, ನಿಮಗೆ ಇದು ಕತ್ಲೆ ಇದೆ, ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ? ಈಗ ಅಲ್ಲಿ ನೋಡಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಬೆಳಕು ಕಾಣಿಸುತ್ತೆ, ಅದೇ ತೇಜೋಮಯ ಇದೆ. ನಮ್ಮಲ್ಲೇ ವ್ಯತ್ಯಾಸ ಕಾಣೋದಿಲ್ಲ. ಈಗ ಕತ್ಲಿದ್ದಲ್ಲಿ ಹೇಗೆ, ಬೆಳಕಿದ್ದಾಗ ಹೇಗೆ, ಬೆಳಕು ಹೆಚ್ಚಿದ್ರೆ ಹೇಗೆ, ಆ ಥರ ದೀಪ ತನಿಸ್ತಾನೆ ಬೆಳಕು ಕಾಣುತ್ತೆ. ದೀಪ ನೋಡೋಕೆ ಇನ್ನೊಂದು ದೀಪ ಬೇಡ, ದೀಪ ಏನು ಮಾಡ್ತದೆ, ತನ್ನೂ ತೋರಿಸಿ ಬೇರೆ ವಸ್ತುನೂ ತೋರಿಸುತ್ತೆ. ನಮ್ಮ ಎದುರಿಗೆ ದೇವರು ಇಟ್ಟಿದ್ದಾನ ಶಕ್ತಿ. ರೂಪ ಅಂದರೆ ತೇಜೋ ಬ್ರೈಟ್, ಇದನ್ನೇ ಯೋಚನೆ ಮಾಡಿ. ಒಂದು ಒಂದು ಮನುಷ್ಯನ ಗೊಂಬೆ ಇದೆ ಅಂತ ತಿಳ್ಕೊಳ್ಳಿ, ಇಲ್ಯುಮಿನೇಟ್ ಮಾಡಿ ಹೇಗೆ ಕಾಣಿಸುತ್ತೆ? ಅದೀಗ ಪಡ ಪಡ ಪಳ ಹೊಡಿತಾ ಇದೆ ವಜ್ರ, ಪಳ 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 ಹೊಡಿತಾ ಇದೆ. ಅದು ಹೇಗೆ ಸುಲಭ? ಅದು ಅದೇ ರೀತಿ ಕಲ್ಲು ಹೊಡೆಯೋದಿಲ್ಲ, ಕಲ್ಲಿಗೆ ಹೊಡೆಯೋ ಶಕ್ತಿ ಇಲ್ಲ, ವಜ್ರಕ್ಕೆ ಹೊಡೆಯೋ ಶಕ್ತಿ ಇದೆ. ಲೋಹಗಳಲ್ಲಿ ಹೇಗೆ ವ್ಯತ್ಯಾಸ ಇದೆಯೋ, ಜೀವರಲ್ಲಿ ವ್ಯತ್ಯಾಸ ಇದೆ. ಆದತತ್ವ ಸರ್ವೈ ಗುಣೈ ಸರ್ವಗುಣೈ ಅದನ್ನ ಹೇಳೋದಕ್ಕೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತ. ಸಂತತಂ ಚಿಂತೆಯೇ ಸಂಬಂಧಕ್ಕೆ ಎರಡರ್ಥ ಬಂತಾಗ, ಸಂತತಂ ಯಾವಾಗಲೂ ಅಂತ ಒಂದರ್ಥ, ಸಮ್ಯಕ್ತತಂ ಚಿಂತೆಯೇ ಪರಮಾತ್ಮ ಹೇಗೆ ಸಮ್ಯಕ್ತತ ವಿತತ, ಹೇಗೆ ಗುಣತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ದೇಶತಃ ವ್ಯಾಪ್ತ ಅಂತ ದೇವರನ್ನ ಯಾವಾಗಲೂ ಚಿಂತನೆ ಮಾಡಬೇಕು. ಸಂತತಂ ಎಂಬುದು ಗುಣವಾಚಕ, ಸಂತತಂ ಎಂಬುದು ಕ್ರಿಯಾ ವಿಶೇಷಣ. ಅದು ಅಡ್ವರ್ಬ್ ಹೌದು, ಅಬ್ಜೆಕ್ಟಿವ್ ಹೌದು. ದೇವರನ್ನು ಸಂತತಂ ಚಿಂತೆಯೇ, ಸಂತತಂ ಇತ್ತೇವ ಚಿಂತೆಯೇತ್, ಮತ್ತೆ ಸಂತತಂ ಸಂತತಂ ಅಂತಲೇ ತಿಳಿಬೇಕೆ ಹೊರತು, ಯಾವ ಕಾಲಕ್ಕೆ ದೇವರ ವ್ಯಾಪ್ತಿಯಾದಿಗಳಿಗೇನಿಲ್ಲ, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಅದನ್ನು ಹೇಳೋದಕ್ಕೆ ಆತತ ಅಂತ ಕರೆದಿದ್ದಾರೆ. ಇಂಥ ಆತ್ಮಶಬ್ದ ಯಾರಿಗಿದೆ, ದೇವರಿಗೊಂದೇ. ಅದಕ್ಕೆ ಆತ್ಮಶಬ್ದ ವಿಷ್ಣುವನ್ನೇ ಹೇಳುತ್ತೆ ಎಂಬುದಕ್ಕೆ ಸ್ಪಷ್ಟ ಅರ್ಥ ಇದೆ. ಆತ್ಮಶಬ್ದ ಆತ್ಮಶಬ್ದೋದಿತಂ ತಚ್ಚ ಶಶಬ್ದೇ ನಾಭಿಧೀಯತೆ, ಶಾಶಬ್ದಕ್ಕೆ ಅರ್ಥ ಅದು, ಶಾಶಬ್ದಕ್ಕೆ ಅದು ಶಾಶಬ್ದ ವಿಷ್ಣುವಿನಲ್ಲಿದೆ, ವಿಷ್ಣು ಶಬ್ದದಲ್ಲಿ ಶಾ ಇದೆ, ಶಕಾರದ ಅರ್ಥನೇ ವ್ಯಾಪ್ತಿ ಅಂತ ಹೇಳಿ, ಆದ್ದರಿಂದ ಎಲ್ಲ ಬಂದೋಯ್ತು ಅಂತ ಹೇಳಿದರು. ಏಕದೇಶ ಅಂದರೆ ಹೀಗೆ. ಇತಿ ವಕ್ಷ್ಯಮಾಣತ್ವಾದಿತಿ ಭಾವ ಆತ್ಮಶಬ್ದಸ್ಯ ಭಗವತ್ಪರತ್ವೇ ಜ್ಞಾಪಕಾಂತರಮಾಹ ಏತಯಾ ಇತಿ, ಏತಯಾ ದ್ವಾರ ಪ್ರಾಪದ್ಯತ. ಅಲ್ಲಿ ಇನ್ನೊಂದು ಮಾತು ಬಂದಿದೆ ಅಂತ ಹೇಳ್ತಾರೆ, ಅದನ್ನ ನಾಡೋಣ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಮ್ಯಥಾ.